ನಮಸ್ಕಾರ, ಊಟ ಪಾಠಕ್ಕೆ ಸ್ವಾಗತ. ಇದು ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ, ನಿಮ್ಮದೇ CFTRIನ ಧ್ವನಿ ಪತ್ರಿಕೆ, ಪ್ರತಿಪಕ್ಷ ಜ್ಞಾನದ ಔತಣ. ಪೋಷಣೆ, ಆಹಾರ ವಿಜ್ಞಾನ, ಶುಚಿತ್ವ ಹಾಗೂ ಆಹಾರ ಸುರಕ್ಷತೆಯ ಮಾಹಿತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ಊಟ ಪಾಠ ತರಲಿದೆ. ಸಂಪುಟ 1, ಸಂಚಿಕೆ 4, ಏಪ್ರಿಲ್ 19, 2019. ಈ ಊಟಪಾಠದಲ್ಲಿ ನೀವು ಸವಿಯಲಿದ್ದೀರಿ ಮಾವು ಎನ್ನುವ ರಸದೌತಣ, ಸಕ್ಕರೆಯ ಸಿಹಿ ಜೀವನ, ಎಥಿಲಿನ್ ಮೂರ್ತಿ ಚಿಕ್ಕದು ಪ್ರಭಾವ ದೊಡ್ಡದು, ಕೃತಕವಾಗಿ ಮಾಗಿಸುವುದು ಎಂದರೇನು. CSIR CFTRIನ ವಿಜ್ಞಾನಿ ಡಾಕ್ಟರ್ ವಿಠಲ್ ಬಿ ಕುಡುಚಿಕರ್ ಅವರೊಂದಿಗೆ ಸಂದರ್ಶನ.
ಮಾವು ಎನ್ನುವ ರಸದೌತಣ. ಹಲೋ, ಎಲ್ಲರಿಗೂ ನಮಸ್ಕಾರ. ವಸಂತಕಾಲ ಬಂದಾಗಿದೆ, ಯುಗಾದಿಗೆ ನಾವೆಲ್ಲ ಹೆಲೋ ಹೇಳಿಯಾಗಿದೆ. ಇನ್ನೇನು ವಿಶೇಷ ಎಂದಿರಾ? ಮಾವು ಬಂದ ಮೇಲೆ ಎಲ್ಲವೂ ವಿಶೇಷವೇ, ಯಾವುದೂ ಸಾಮಾನ್ಯವಾಗಿರುವುದಿಲ್ಲ. ಹೌದು, ನಮ್ಮ ರಾಷ್ಟ್ರೀಯ ಫಲ ಮಾರುಕಟ್ಟೆಗೆ ಬಂದಾಗಿದೆ, ಅದುವೇ ವಿಶೇಷ. ಬೇಸಿಗೆ ಎಂದರೆ ಹಾಗೆ, ಇಡೀ ವಾತಾವರಣದಲ್ಲಿ ಏನೋ ಹೊಸತು, ಹೊಸ ಪರಿಮಳ, ಹೊಸ ಬಣ್ಣ. ವಸಂತ ಗಾನವನ್ನು ಹಾಡುವ ಹಕ್ಕಿಗಳು, ಅರಳಿ ನಗುತ್ತಿರುವ ಹೂಗಳು, ಬೇಸಿಗೆಯ ಬಿಸಿಲು, ಬೆಳದಿಂಗಳೇ ಏನೋ ಎನ್ನುವಂತೆ ಹೊರಗೆ ಕುಣಿದಾಡುತ್ತಿರುವ ಮಕ್ಕಳು, ಇವೆಲ್ಲವುಗಳ ಮಧ್ಯೆ ನಮ್ಮ ಮೆಚ್ಚಿನ ಸವಿಹಣ್ಣು ಅದೇ ಮಾವು ಮ್ಯಾಂಜಿಫೆರಾ ಇಂಡಿಕಾ ಜೊತೆಗಿರುವಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚಲು ಇನ್ನೇನು ಬೇಕು? ಮಾವಿನ ಹಣ್ಣನ್ನು ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಭಾರತವೇ ಮುಂದಾಳು. ಪೌಷ್ಟಿಕತೆ, ಸವಿಯಾದ ರುಚಿ, ಆರೋಗ್ಯವೆಲ್ಲ ತುಂಬಿ ತುಳುಕಾಡುವ ಈ ಹಣ್ಣನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಹೆಮ್ಮೆ ನಮ್ಮದು. ನಮ್ಮ ಸಂಸ್ಕೃತಿಯೊಂದಿಗೆ ಹಾಸುಹೊಕ್ಕಾಗಿರುವ ಈ ಮಹಾಹಣ್ಣಿನ ತವರೂರು, ಹುಟ್ಟಿದ ನೆಲ ಭಾರತ. ನಿಮಗೆ ಗೊತ್ತೇ, ನಮ್ಮ ದೇಶದಲ್ಲಿ 1500ಕ್ಕೂ ಹೆಚ್ಚು ಮಾವಿನ ಬಗೆಗಳಿವೆ. 1000ಕ್ಕೂ ಹೆಚ್ಚು ದೇಶ ವಿದೇಶಗಳಲ್ಲಿ ಮಾರಾಟವಾಗುತ್ತದೆ. ಇವುಗಳಲ್ಲಿ ಜನಪ್ರಿಯವಾಗಿ ಜನಮನದಲ್ಲಿ ನೆಲೆಸಿರುವವುಗಳಲ್ಲಿ ಪಂಜಾಬಿನ ಬಾಂಬೆ ಗ್ರೀನ್ ಮ್ಯಾಂಗೋ, ಮಹಾರಾಷ್ಟ್ರದ ಆಲ್ಫನ್ಸೋ, ಪಶ್ಚಿಮ ಬಂಗಾಳದ ಹಿಮಸಾಗರ್ ಮತ್ತು ಕಿಶನ್ ಭೋಗ್, ಗುಜರಾತಿನ ಕೇಶರ್, ಕರ್ನಾಟಕದ ತೋತಾಪುರಿ, ರಸಪುರಿ ಮತ್ತು ಬಾದಾಮಿ, ಆಂಧ್ರದ ಮಲ್ಲಿಕಾ ಮತ್ತು ಬಾಂಗನಪಲ್ಲಿ, ಉತ್ತರ ಪ್ರದೇಶದ ಲಾಂಗ್ಡಾ ಮತ್ತು ದಶೇರಿ ಮತ್ತು ಹಿಮಾಚಲ ಪ್ರದೇಶದ ಚೌಸಾ ಕೆಲವು ಅಷ್ಟೇ. ಭಾರತೀಯರು ಸೇವಿಸುವ ತಾಜಾ ಹಣ್ಣುಗಳಲ್ಲಿ ಮಾವಿಗೆ ಸಿಂಹಪಾಲು. ಆದರೂ ಒಂದಿಷ್ಟು ಮಾವು ಸುಮಾರು 80 ದೇಶಗಳಿಗೆ ರಫ್ತಾಗುತ್ತದೆ. ಹೀಗೆ ಮರೆಯಲಾಗದ ನಮ್ಮೂರಿನ ಮಾವಿನ ರುಚಿಯನ್ನು ಅದರೆಲ್ಲ ಸುವರ್ಣ ವೈಭವದೊಂದಿಗೆ ಪ್ರಪಂಚದ ಜನತೆಗೆ ಹಂಚಿಬಿಟ್ಟಿದ್ದೇವೆ. ಗುಂಡಗೆ ರಸವತ್ತಾಗಿ ತಿರುಳು ತುಂಬಿರುವ ಮಾವನ್ನು ತಿನ್ನುವುದೇ ಒಂದು ಸೊಗಸು. ಪ್ರತಿಯೊಂದು ಬಗೆಯು ಅದರದ್ದೇ ಸ್ವಾದಾನುಭವವನ್ನು ನೀಡುತ್ತದೆ. ಈ ಹಣ್ಣಿನ ರುಚಿ ಎಷ್ಟು ಪರಿಪೂರ್ಣವಾಗಿದೆ ಎಂದರೆ ಅದಕ್ಕೆ ಇನ್ಯಾವ ಬಣ್ಣ, ಸ್ವಾದ, ಮಸಾಲೆಯೂ ಬೇಕಿಲ್ಲ. ಮಾವಿನ ಕಾಯಿಯನ್ನು ತಂಬುಳಿಗಳು, ಚಟ್ನಿಗಳು, ಪೇಯ ಪಾನೀಯಗಳು ಹಾಗೂ ತಿಂಡಿ ತಿನಿಸುಗಳಿಗೆ ಹುಳಿಕಾರಕವಾಗಿಯೂ ಬಳಸುತ್ತೇವೆ. ಮಾಗಿದ ಹಣ್ಣುಗಳನ್ನು ಸಿಹಿ ತಿನಿಸುಗಳು, ಜ್ಯಾಮ್, ಜೆಲ್ಲಿ, ಶರಬತ್ತು, ಪಾನೀಯಗಳಾಗಿ ಚಪ್ಪರಿಸುತ್ತೇವೆ. ಹಣ್ಣೋ ಕಾಯೋ, ಒಟ್ಟಾರೆ ಬೇಸಿಗೆ ಪೂರ್ತ ಮಾವಿನದ್ದೇ ಸಂಭ್ರಮ. ಸ್ವಲ್ಪ ಹುಳಿ ಹೆಚ್ಚಾದರೂ ಪರವಾಗಿಲ್ಲ, ಹೇಗಾದರೂ ಅದನ್ನು ಸರಿಹೊಂದಿಸಿ ಸೇವಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವ ಮಾವಿನ ಪ್ರೇಮಿಗಳಿದ್ದಾರೆ. ಇಷ್ಟೊಂದು ಉಪಯೋಗ ಇರುವ ಮಾವು ಇಲ್ಲದೆ ಯಾವುದೇ ಬೇಸಿಗೆ ಕಳೆಯಲು ಸಾಧ್ಯವೇ? ನಿಜ, ಮಾವು ಎಂದರೆ ನಮಗೆಲ್ಲರಿಗೂ ಬಲು ಆಸೆ, ಪ್ರೀತಿ. ಇದೇಕೆ ಈ ಹಣ್ಣಿನ ಬಗ್ಗೆ ಇಷ್ಟು ಒಲವು ಎಂಬುದಕ್ಕೆ ಇನ್ನಷ್ಟು ಕಾರಣಗಳನ್ನು ಇದೋ ಸೇರಿಸಿಕೊಳ್ಳಿ. ಒಂದೇ ಒಂದು ಕಪ್ಪು ಮಾವಿನ ತಿರುಳು ಸೇವಿಸಿದರೂ ಸಾಕು, ಇಡೀ ದಿನಕ್ಕೆ ಬೇಕಾದ ಸಿ ಜೀವಸತ್ವವೆಲ್ಲವೂ ಸಿಕ್ಕಿಬಿಡುತ್ತದೆ. ನಾರು ಹಾಗೂ ಪೆಕ್ಟಿನಿನ ಅಂಶಗಳು ಅದರಲ್ಲಿ ಅತ್ಯಧಿಕ. ಹೀಗಾಗಿ ಇವು ಜೀರ್ಣಾಂಗದ ಆರೋಗ್ಯವನ್ನು ಕಾಪಾಡುತ್ತವೆ, ಜೀರ್ಣಕ್ರಿಯೆಯನ್ನು ಸರಾಗವಾಗಿಸುತ್ತವೆ, ಅನುಕೂಲಿ ಬ್ಯಾಕ್ಟೀರಿಯಾಗಳಿಗೆ ಸೊಂಪಾದ ಹಾಸಿಗೆ ಹಾಸಿಕೊಡುತ್ತವೆ, ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಇದರಲ್ಲಿ ಪೊಟ್ಯಾಸಿಯಂ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತದೊತ್ತಡವನ್ನು, ಆರೋಗ್ಯಕರವಾದ ಹೃದಯ ಬಡಿತವನ್ನು ಕಾಪಾಡಿಕೊಳ್ಳಬಹುದು. ಇದಲ್ಲದೆ ಕ್ವರ್ಸಿಟಿನ್, ಆಸ್ಟ್ರಗಾಲಿನ್, ಗ್ಯಾಲಿಕ್ ಆಸಿಡ್ ಮತ್ತು ಹಣ್ಣಿಗೆ ಹಳದಿ ಬಣ್ಣ ನೀಡುವ ಕ್ಯಾರೋಟಿನಾಯ್ಡ್ಸ್ಗಳು ಯಥೇಚ್ಛವಾಗಿ ಇರುವುದರಿಂದ ಕೆಲವು ಬಗೆಯ ಗಂತಿಗಳನ್ನು ಎದುರಿಸಲು ಇದು ಸೂಪರ್ ತಿನಿಸು. ಕಣ್ಣು ಮೂಳೆಗಳನ್ನು ಕಾಪಾಡುವ ಎ ಜೀವಸತ್ವದ ಸಮೃದ್ಧ ಆಕರ. ನಾವು ಪ್ರತಿನಿತ್ಯವೂ ಕನಿಷ್ಠ ಎಂದರೆ 400 mg ಫೋಲೇಟ್ ಅನ್ನು ಸೇವಿಸಲೇಬೇಕು. ಅದರಲ್ಲಿ ಕಾಲು ಭಾಗ ಅಂದರೆ ಸುಮಾರು 71 ಮಿಲಿಗ್ರಾಂ ಅನ್ನು ಒಂದು ಕಪ್ಪು ಮಾವಿನ ಹಣ್ಣೆ ನೀಡಿಬಿಡುತ್ತದೆ. ನಮ್ಮ ದೇಶದ ಇನ್ಯಾವ ಹಣ್ಣು ಈ ತೆರನಾಗಿ ಇಲ್ಲ. ಹಾಗೆಯೇ ಉಷ್ಣವಲಯದ ಹಣ್ಣುಗಳಿಂದಾಗಿ ಬರುವ ಅಲರ್ಜಿಗಳು ಯಾವುವೂ ಇದರಿಂದ ಉಂಟಾಗುವುದಿಲ್ಲ. ಮಿಗಿಲಾಗಿ ಸ್ನಾಯುಗಳ ಕ್ಷಯ ಮತ್ತು ಅಸ್ತಮ ಇದರಿಂದ ಉಂಟಾಗದು. ಇದನ್ನು ತಿಂದದ್ದರಿಂದಾಗಿ ಯಾರಿಗಾದರೂ ಅಲರ್ಜಿ ಉಂಟಾದ ಬಗ್ಗೆ ಗೊತ್ತೇ ಇಲ್ಲ. ಈಗ ಹೇಳಿ, ನಾಳೆ ಸಿಹಿ ಹುಳಿಯಾದ ಏನನ್ನಾದರೂ ತಿನ್ನಬೇಕು ಎನಿಸಿದರೆ ಏನನ್ನು ತಿನ್ನುವಿರಿ? ಮಾವು ಎಂದಿರಾ? ನಿಜ, ಮಾವು ಮಾನವನಿಗೆ ಬೇಕಾದ ಆರೋಗ್ಯಕರವಾದ ಚಪಲ. ಏನಂತೀರಿ?
ಸಕ್ಕರೆಯ ಸಿಹಿ ಜೀವನ. ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಸವಿ ಸಂವೇದನೆಯ ಬಗ್ಗೆ ತಿಳಿದುಕೊಂಡೆವು. ಈ ಬಾರಿ ಸಕ್ಕರೆಯ ಚರಿತ್ರೆ ಹಾಗೂ ಅದರ ಆಕರಗಳ ಬಗ್ಗೆ ಚುಟುಕಾಗಿ ತಿಳಿದುಕೊಳ್ಳೋಣ. ಹುಟ್ಟಿದಾರಭ್ಯ ಮನುಷ್ಯನಿಗೆ ಸಿಹಿ ಎಂದರೆ ಒಲವು. ಇದಕ್ಕೆ ಕಾರಣವೂ ಇದೆ. ನಮ್ಮ ನಾಲಿಗೆಯಲ್ಲಿರುವ ಎಲ್ಲ 10,000 ರುಚಿ ಮುಗ್ಗುಗಳಲ್ಲೂ ಸಿಹಿ ಸಂವೇದಿಸುವ ರಿಸೆಪ್ಟಾರ್ಗಳಿವೆ. ತಿನಿಸಿನಲ್ಲಿರುವ ಸಿಹಿ ಇವುಗಳನ್ನು ತಟ್ಟಿ ಎಬ್ಬಿಸಿ ಮಿದುಳಿನಲ್ಲಿ ಮಿಂಚು ಮೂಡಿಸುತ್ತವೆ. ಸಹಸ್ರಾರು ವರ್ಷಗಳಿಂದಲೂ ನಮ್ಮ ಪೂರ್ವಜರು ಸಿಹಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದಿದ್ದಾರೆ. ಅತ್ತಿ, ಬೋರೆ, ಖರ್ಜೂರ, ಕ್ಯಾರೆಟ್ಟುಗಳ ರಸದಿಂದಲೂ, ಈಚಲು, ತೆಂಗು ಮೊದಲಾದ ಮರಗಳ ನೀರಾದಿಂದಲೂ, ಹೂವು, ಎಲೆ ಮತ್ತು ಕೆಲವು ಸ್ವಾದಿಷ್ಟ ಔಷಧ ಸಸ್ಯಗಳಿಂದ ತೆಗೆದ ಮಧುವಿನಿಂದಲೂ ತಿನಿಸುಗಳನ್ನ ಸಿಹಿಯಾಗಿಸಿದ್ದಾರೆ. ಶತಶತಮಾನಗಳಿಂದಲೂ ಧಾನ್ಯಗಳಿಂದ ಮಾಲ್ಟೋಸ್, ದ್ರಾಕ್ಷಿಯಿಂದ ಗ್ಲೂಕೋಸ್, ಹಣ್ಣುಗಳಿಂದ ಫ್ರಕ್ಟೋಸ್, ಕಬ್ಬು, ಬೀಟ್ರೂಟಿನಿಂದ ಸಕ್ಕರೆ ಇತ್ಯಾದಿಯನ್ನ ಪಡೆದು ಶುದ್ಧೀಕರಿಸಿ ಸಿಹಿಕಾರಕಗಳನ್ನಾಗಿ ಬಳಸುವುದರಲ್ಲಿ ನಾವು ಪಳಗಿದ್ದೇವೆ. ನಮ್ಮ ಪೂರ್ವಜರ ಮೆಚ್ಚಿನ ಸಿಹಿಕಾರಕ ಮಧುವನ್ನು ನೀಡಲಿ ಎಂದೇ ಜೇನು ಸಾಕಾಣಿಕೆಯನ್ನೂ ಕಲಿತುಕೊಂಡಿದ್ದೇವೆ. ಸಕ್ಕರೆಯನ್ನು ರಾಸಾಯನಿಕವಾಗಿ ಸುಕ್ರೋಸ್ ಎನ್ನುತ್ತಾರೆ. ಬಹುತೇಕ ಎಲ್ಲ ಸಸ್ಯಗಳಲ್ಲಿಯೂ ಸುಕ್ರೋಸ್ ಇದ್ದೇ ಇದೆ. ಆದರೆ ಹುಲ್ಲಿನ ವರ್ಗಕ್ಕೆ ಸೇರಿದ ಬಿದಿರಿನಂತೆ ಎತ್ತರಕ್ಕೆ ಬೆಳೆಯುವ ಸ್ಯಾಕರಂ ಗಿಡ ಅಥವಾ ಕಬ್ಬಿನಲ್ಲಿ ಇದರ ಪ್ರಮಾಣ ಹೆಚ್ಚು. ಕಬ್ಬು ಬಹುಶಃ ದಕ್ಷಿಣ ಏಷ್ಯಾ ಅಥವಾ ಆಗ್ನೇಯ ಏಷ್ಯಾದಲ್ಲಿ ಜನಿಸಿರಬೇಕು. ಅಂದಹಾಗೆ ಸ್ಯಾಕರಂ ಎಂದರೆ ಗ್ರೀಕ್ ಭಾಷೆಯಲ್ಲಿ ಸಿಹಿ ಎಂದರ್ಥ. ಸಕ್ಕರೆ ಎನ್ನುವ ಪದಕ್ಕೆ ಮೂಲ ಸಂಸ್ಕೃತ. ಸಂಸ್ಕೃತದಲ್ಲಿ ಬೆಲ್ಲಕ್ಕೆ ಗುಡ ಎನ್ನುತ್ತಾರೆ. ಹಾಗೆಂದರೆ ಸಾರವನ್ನು ಮುದ್ದೆ ಮಾಡುವುದು ಎಂದರ್ಥ. ಬೆಲ್ಲ ನಾವು ಇಂದು ಉಪಯೋಗಿಸುವ ಸಕ್ಕರೆಯಂತೆ ಅಪ್ಪಟ ವಸ್ತುವಲ್ಲ. ನಾವು ಬಳಸುವ ಸಕ್ಕರೆ ಒಂದು ಹರಳು, ಆದರೆ ಬೆಲ್ಲವೋ ಬರೀ ಸಿಹಿ ಮುದ್ದೆ. ಬೆಂಗಾಳ ಪ್ರಾಂತ್ಯದಲ್ಲಿ ಕಬ್ಬನ್ನು ಮೊಟ್ಟ ಮೊದಲು ಬೆಳೆದ ಬಗ್ಗೆ ದಾಖಲೆಗಳು ಸುಮಾರು ಕ್ರಿಸ್ತಪೂರ್ವ 1500ರವು. ಆದರೆ ಕೆಲವು ವಿದ್ವಾಂಸರ ಪ್ರಕಾರ ಹರಳು ಸಕ್ಕರೆಯನ್ನು ಭಾರತೀಯರು ಕ್ರಿಸ್ತಶಕ 350ರ ವೇಳೆಗೆ ಶೋಧಿಸಿದ್ದರು. ಹಾಗೆ ಚೀನಾದಲ್ಲಿರುವ ಕ್ರಿಸ್ತಪೂರ್ವ 8ನೇ ಶತಮಾನದ ಕೃತಿಗಳಲ್ಲಿಯೂ ಇದರ ಉಲ್ಲೇಖವಿದೆ. ಚರಿತ್ರೆಯ ಪ್ರಕಾರ ಕಬ್ಬು ಏಷ್ಯಾದಿಂದ ಗ್ರೀಸಿಗೆ ಸಾಗಿತ್ತಂತೆ. ಆ ಕಥೆ ಹೀಗಿದೆ. ಅಲೆಕ್ಸಾಂಡರ್ ಚಕ್ರವರ್ತಿ ಭಾರತದ ಮೇಲೆ ದಂಡೆತ್ತಿ ಬಂದು ಸಿಂಧೂ ನದಿ ತೀರವನ್ನು ಸೇರಿದನಂತೆ. ಆದರೆ ಅಲ್ಲಿಂದ ಮುಂದೆ ಹೆಜ್ಜೆ ಇಡಲು ಅವನ ಸೈನ್ಯ ನಿರಾಕರಿಸಿಬಿಟ್ಟಿತಂತೆ. ಏಕೆಂದರೆ ಅದು ಅಲ್ಲಿನ ಜನತೆ ಕಬ್ಬನ್ನು ಬೆಳೆದು ಅದರಿಂದ ಉಪ್ಪಿನಂತೆಯೇ ಇರುವ ಬಿಳಿಯಾದ ಆದರೆ ಸಿಹಿಯಾದ ಪುಡಿಯನ್ನು ತಯಾರಿಸುತ್ತಿದ್ದನ್ನು ನೋಡಿದರಂತೆ. ಇದನ್ನು ಶರ್ಕರ ಅಥವಾ ಸಖರ ಎಂದು ಅವರು ಕರೆಯುತ್ತಿದ್ದರು. ಇದನ್ನೇ ಗ್ರೀಕರು ಸಾಕರೋಸ್ ಎಂದರು. ಅಲ್ಲಿಂದಲೇ ತವರಿಗೆ ಮರಳಿದ ಗ್ರೀಕರು ಜೊತೆಯಲ್ಲಿ ಈ ಮಧುಭರಿತ ಬಿದಿರನ್ನು ಕೊಂಡೊಯ್ದರು. ಹೀಗೆ ಕಬ್ಬು ಯುರೋಪ್ ಅನ್ನು ತಲುಪಿತು. ಹಾಗೆಯೇ ಸ್ಯಾಕರಂ ಎನ್ನುವ ಪದ ಗ್ರೀಕ್ ನಿಘಂಟನ್ನು ಸೇರಿಕೊಂಡಿತು. 18ನೇ ಶತಮಾನದವರೆಗೂ ಸಕ್ಕರೆ ಎನ್ನುವುದು ಶ್ರೀಮಂತರ ತಿನಿಸಾಗಿಯೇ ಉಳಿದಿತ್ತು. ಕೇವಲ ಸಿರಿವಂತರಿಗಷ್ಟೇ ಅದನ್ನು ಸವಿಯುವ ಅದೃಷ್ಟವಿತ್ತು. 18ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಸಕ್ಕರೆಗೆ ಬೇಡಿಕೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಿತು. 1ನೇ ಶತಮಾನದಲ್ಲಿ ಅದು ಶ್ರೀಮಂತರ ತಿನಿಸಾಗಿ ಉಳಿಯದೆ ಎಲ್ಲರ ಅವಶ್ಯಕತೆ ಎಂದೆನಿಸಿಬಿಟ್ಟಿತು. ಇಂದು ಸಕ್ಕರೆಯನ್ನು ಹೆಚ್ಚಾಗಿ ಕಬ್ಬು ಮತ್ತು ಬೀಟ್ರೂಟಿನಿಂದ ತಯಾರಿಸಲಾಗುತ್ತಿದೆ. ಪೋಯಸಿಯೆ ಕುಟುಂಬದ ಸ್ಯಾಕರಂ ಕುಲಕ್ಕೆ ಸೇರಿದ ಉದ್ದನೆಯ ದೈತ್ಯ ಹುಲ್ಲುಗಳ ವರ್ಗದ ಪ್ರಭೇದಕ್ಕೆ ಕಬ್ಬು ಎಂದು ಹೇಳುತ್ತೇವೆ. ಬೀಟ್ರೂಟ್ ಆದರೂ ಅಮರಾಂತೇಸಿಯೇ, ಅಂದರೆ ದಂಟು ಗಿಡದ ವರ್ಗಕ್ಕೆ ಸೇರಿದ ಬೀಟಾ ವಲ್ಗಾರಸ್ ಎನ್ನುವ ಸಸ್ಯ. ಇದರ ಗೆಣಸಿನಂತಹ ಬೇರುಗಳಲ್ಲಿ ಸಾಕಷ್ಟು ಸುಕ್ರೋಸ್ ಇರುತ್ತದೆ. ಪ್ರಪಂಚದಲ್ಲಿ ಬಳಸುವ ಕಬ್ಬಿನಲ್ಲಿ ಬಹುತೇಕ ಚೀನಾ, ಭಾರತ, ಬ್ರೆಜಿಲ್, ಥೈಲ್ಯಾಂಡಿನಂತಹ ಉಷ್ಣವಲಯ ದೇಶಗಳಲ್ಲೇ ಹೆಚ್ಚು. ಇದಕ್ಕೆ ತದ್ವಿರುದ್ಧವಾಗಿ ಬೀಟ್ರೂಟ್ ಶೀತಲ ವಾತಾವರಣವಿರುವ ಈಶಾನ್ಯ ಹಾಗೂ ಪೂರ್ವ ಯುರೋಪುಗಳಲ್ಲಿ, ಜಪಾನಿನ ಉತ್ತರ ಭಾಗಗಳಲ್ಲಿ ಹಾಗೂ ಅಮೆರಿಕೆಯ ಕೆಲವು ಭಾಗಗಳಲ್ಲಿ ಬೆಳೆಯುತ್ತದೆ. ಬೇಗೆಯನ್ನು ಇದು ತಾಳುವುದಿಲ್ಲ. ಸಕ್ಕರೆಯಲ್ಲಿ 80% ಕಬ್ಬಿನಿಂದ ಪಡೆಯಲಾಗುತ್ತದೆ. ಉಳಿದದ್ದು ಬೀಟ್ರೂಟ್ನಿಂದ ತಯಾರಾದಂತಹ ಸಕ್ಕರೆ. ರಾಸಾಯನಿಕವಾಗಿ ಸಕ್ಕರೆಯನ್ನು ಸುಕ್ರೋಸ್ ಎಂದು ಬರೆಯುವಾಗ C12H22O11 ಅಂದರೆ C12H22O11 ಎಂದು ಬರೆಯುತ್ತಾರೆ. ಇದು ಒಂದು ಡೈಸ್ಯಾಕರೈಡ್, ಅಂದರೆ ಇದರಲ್ಲಿ ಎರಡು ವಿಭಿನ್ನ ಶರ್ಕಗಳ ಅಣುಗಳು ಜೋಡಿಸಿಕೊಂಡಿವೆ. ಇವುಗಳನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎನ್ನುತ್ತೇವೆ. ಜೀರ್ಣಕ್ರಿಯೆಯ ವೇಳೆ ಇವೆರಡು ಬೇರ್ಪಟ್ಟು ಕರುಳಿನಲ್ಲಿ ರಕ್ತವನ್ನು ಕೂಡಿಕೊಳ್ಳುತ್ತದೆ. ಅಲ್ಲಿಂದ ವಿವಿಧ ಅಂಗಗಳಿಗೆ ಸಾಗಿ ಅಲ್ಲಿ ಶಕ್ತಿಯಾಗಿ ಬದಲಾಗುತ್ತದೆ. ಶಕ್ತಿಯಾಗಿ ಬದಲಾಗದೆ ಉಳಿದ ಹೆಚ್ಚುವರಿ ಸಕ್ಕರೆ ಕೊಬ್ಬಾಗಿ ಶೇಖರವಾಗುತ್ತದೆ. ಫ್ರಕ್ಟೋಸ್ ಅತ್ಯಂತ ಸಿಹಿಯಾದ ನೈಸರ್ಗಿಕವಾದ ಸಿಹಿಕಾರಕ. ಲಿವರಿನಲ್ಲಿ ಇದರ ಜೀರ್ಣಕ್ರಿಯೆ ನಡೆಯುತ್ತದೆ. ಅಲ್ಲಿ ಕಿಣ್ವಗಳು ಇದನ್ನು ಗ್ಲೂಕೋಸ್ ಆಗಿ ಬದಲಾಯಿಸುತ್ತವೆ. ಸಕ್ಕರೆಯ ತಯಾರಿಕೆಯಲ್ಲಿ ಮೊದಲು ಕಬ್ಬಿನಿಂದ ರಸವನ್ನು ಹಿಂಡಿ ತೆಗೆಯಲಾಗುತ್ತದೆ. ಈ ರಸದಲ್ಲಿರುವ ಮಣ್ಣು, ಕಲ್ಲು, ಮೇಣ, ನಾರಿನಂತಹ ಕಲ್ಮಶಗಳನ್ನೆಲ್ಲ ಸೋಸುತ್ತಾರೆ. ಹೀಗೆ ಶುಚಿಯಾದ ನಿಚ್ಚಳವಾದ ರಸವನ್ನು ಕುದಿಸಿ ಗಟ್ಟಿಯಾದ ಪಾಕವನ್ನಾಗಿ ಸಾಂದ್ರೀಕರಿಸುತ್ತಾರೆ. ಇದನ್ನು ತಣಿಸಿದಾಗ ಸಕ್ಕರೆಯ ಹರಳುಗಳು ಹರಳುಗಟ್ಟುತ್ತವೆ. ಆಮೇಲೆ ಅದನ್ನು ಬೇರ್ಪಡಿಸಿ ಒಣಗಿಸಿ ಪ್ಯಾಕು ಮಾಡಿದರೆ ಮುಗಿಯಿತು. ಈ ಸಕ್ಕರೆಯಲ್ಲಿ 99.7% ಸುಕ್ರೋಸ್ ಇರುತ್ತದೆ. ಚಂದ ಮಾಮ ಓಡಿ ಬಾ, ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿಂಗೂ ಕೊಡ್ತೀನಿ ಅಂತ ಹಾಡಿದ್ದು ನೆನಪಿದೆ ಅಲ್ವಾ? ಸಕ್ಕರೆಯನ್ನ ಹೆಚ್ಚು ತಿನ್ನುವುದು ಕೂಡ ಒಳ್ಳೆಯದಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯಲ್ಲಿ ಕೇವಲ 10% ಸಕ್ಕರೆಯಿಂದ ಪಡೆಯಬೇಕು. ಉಳಿದದ್ದೆಲ್ಲವೂ ಆಹಾರದಿಂದಲೇ ಬರಬೇಕು. ವೈಜ್ಞಾನಿಕ ಶೋಧಗಳ ಪ್ರಕಾರ ಬೊಜ್ಜು ಬರುವುದಕ್ಕೂ ಹಲವು ಕಾಯಿಲೆಗಳಿಗೂ ಸಕ್ಕರೆಯೇ ಕಾರಣ. ಅದಕ್ಕೆ ಸಕ್ಕರೆ ಕಡ್ಡಿ ಕೊಡ್ತೀನಿ ಅನ್ಬಿಡಿ, ಮಿಕ್ಕರೆ ಮಿಗಿದಿದ್ರೆ ಅನ್ನೋ ಪ್ರಶ್ನೆಯೇ ಬೇಡ. ಏನಂತೀರಿ?
ಎಥಿಲೀನ್. ಮೂರ್ತಿ ಚಿಕ್ಕದು, ಪ್ರಭಾವ ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಈ ಮಾತು ಕೇಳಿದ್ದೀರಲ್ಲ, ಎಥಿಲೀನ್ನ ಮಟ್ಟಿಗೆ ಈ ಮಾತು ಅಪ್ಪಟ ಸತ್ಯ. ನಮ್ಮ ದೇಹದಲ್ಲಿ ಇರುವ ಅಣುಗಳಲ್ಲೆಲ್ಲ ಎಥಿಲೀನ್ ಅತಿ ಪುಟ್ಟದು, ಅತಿ ಹಗುರವಾದದ್ದು. ಇದಕ್ಕಿಂತ ಹಗುರವಾದದ್ದು ಎಂದರೆ ಆಕ್ಸಿಜನ್ ರ್ಯಾಡಿಕಲ್ಲು ಅಷ್ಟೇ. ಕಾರ್ಬನ್ ಡೈಆಕ್ಸೈಡ್ ಕೂಡ ಇದರ ಮುಂದೆ ದೈತ್ಯನೇ. ಆದರೂ ಎಥಿಲೀನ್ನ ಪರಿಣಾಮ ಮಾತ್ರ ಬಲು ದೊಡ್ಡದು. ಬಹುಶಃ ಇದು ಇಲ್ಲದೇ ಇದ್ದಿದ್ದರೆ ಈ ಭೂಮಿಯ ಮೇಲೆ ಯಾವ ಸಸ್ಯಗಳು ಇರುತ್ತಲೇ ಇರಲಿಲ್ಲವೇನೋ. ಸಸ್ಯಗಳೇ ಇಲ್ಲವೆಂದ ಮೇಲೆ ಮನುಷ್ಯ ಎಲ್ಲಿಂದ ಬಂದ ಅಲ್ಲವೇ? ಅಚ್ಚರಿಯಾಯಿತೇ, ಜೀವಿಗಳಲ್ಲಿ ಇರುವ ಎಲ್ಲ ವಸ್ತುಗಳು ಬಹುತೇಕ ಕಾರ್ಬನ್ ಅಣುಗಳ ಸರಪಳಿಗಳು ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು ಎಲ್ಲವೂ ಇಂತಹ ಕಾರ್ಬನ್ ಮಾಲೆಗಳೇ. ಕೆಲವು ದೊಡ್ಡವು, ಕೆಲವು ಸಣ್ಣವು. ಆದರೆ ಕುಬ್ಜತನದಲ್ಲಿ ಎಥಿಲೀನ್ ಎಲ್ಲವನ್ನೂ ಹಿಮ್ಮೆಟ್ಟಿಸಿಬಿಟ್ಟಿದೆ. ಇದು ಕೇವಲ 2 ಕಾರ್ಬನ್ ಅಣುಗಳ ಸರಪಣಿ. ಸಾವಯವ ವಸ್ತುಗಳಲ್ಲಿ ಇದರ ನಿಕಟ ಸಂಬಂಧಿಯಾದ ಮಿಥೇನಿನ ಹಾಗೆ ಇದರಲ್ಲೂ 4 ಹೈಡ್ರೋಜನ್ ಪರಮಾಣುಗಳಿವೆ. ಜೀವ ಜಗತ್ತಿನಲ್ಲಿರುವ ಅತಿ ಪುಟ್ಟ ಅಣು ಇದು. ಆದರೆ ಪ್ರಭಾವ ಏನು ಗೊತ್ತೇ? ಒಂದು ಕೊಳೆತ ಸೇಬು ಗುಡಾಣದಲ್ಲಿದ್ದದ್ದನ್ನೆಲ್ಲ ಕಿಡಿಸಿತು ಎನ್ನುವ ಮಾತು ಕೇಳಿದ್ದೀರಲ್ಲ. ಇದು ಬರೀ ಗಾದೆ ಅಲ್ಲ, ಸತ್ಯವಾದ ಮಾತು. ಇದಕ್ಕೆ ಕಾರಣ ಇನ್ಯಾರೂ ಅಲ್ಲ, ಎಥಿಲೀನ್. ಸಸ್ಯಗಳ ಬೆಳವಣಿಗೆಗಳಲ್ಲಿ, ಅದರಲ್ಲೂ ಹಣ್ಣುಗಳ ಬೆಳವಣಿಗೆಗಳಲ್ಲಿ ಎಥಿಲೀನ್ ಒಂದು ಉಪೋತ್ಪನ್ನ. ಜೊತೆಗೆ ಇದು ನಾವು ಮಾಗುವಿಕೆ ಎನ್ನುತ್ತೇವಲ್ಲ, ಅದನ್ನು ಶುರು ಮಾಡುವ ವಸ್ತು. ಎಥಿಲೀನ್ನ ಉತ್ಪಾದನೆಗೆ ಹಲವು ಕಾರಣಗಳಿವೆ. ಕೇವಲ ಭಾರವತ್ತಿ ಉಂಟಾದ ಗಾಯವೂ ಕಾಯಿಯಲ್ಲಿ ಎಥಿಲೀನ್ ಉತ್ಪಾದನೆಯನ್ನು ಪ್ರಚೋದಿಸುತ್ತದೆ. ಇದು ಆರಂಭಿಸಿದ ಕ್ರಿಯೆಗಳ ಸರಪಳಿ ಮುಪ್ಪು ಅಥವಾ ಮಾಗುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಹೀಗೆ ಒಂದು ಸೇಬಿಗೆ ಆದ ಗಾಯ ಉಳಿದವುಗಳಲ್ಲೂ ಮಾಗುವಿಕೆಯನ್ನು ಶುರು ಮಾಡುತ್ತದೆ, ಹಳೆಯ ಗಾದೆಯನ್ನು ಸತ್ಯವಾಗಿಸುತ್ತದೆ. ಮಾಗುವುದು ಎಂದರೆ ಇನ್ನೇನಲ್ಲ, ಒಂದು ರೀತಿಯ ಅದು ಹಣ್ಣು ಮುಪ್ಪಾಗುವುದು ಎಂದರ್ಥ. ಇದನ್ನು ಬದಲಿಸಲಾಗದು, ತಡೆಯಲು ಆಗದು. ಹಣ್ಣಿನಲ್ಲಿರುವ ಜೀವಕೋಶಗಳು ಉಸಿರಾಡಿದಾಗ ಅವುಗಳಲ್ಲಿರುವ 20 ಅಮೈನೋ ಆಮ್ಲಗಳಲ್ಲಿ ಮಿಥಿಯೋನಿನ್ ಎನ್ನುವುದು ಒಡೆಯುತ್ತದೆ, ಎಥಿಲಿನ್ನು ಹುಟ್ಟುತ್ತದೆ. ಎಸಿಸಿ ಸಿಂಥೇಸ್ ಎನ್ನುವ ಹೆಸರಿನ ಕಿಣ್ವಗಳಂತಹ ಕಿಣ್ವಗಳು ಮೆಥಿಯೋನಿನ್ನನ್ನು ಎಥಿಲಿನ್ ಆಗಿ ಪರಿವರ್ತಿಸುತ್ತವೆ, ಅದು ಅನಂತರ ಗಾಳಿಯನ್ನು ಸೇರಿಕೊಳ್ಳುತ್ತದೆ. ಹೌದು, ಈ ಕ್ರಿಯೆ ಆರಂಭವಾಗುವುದಾದರೂ ಹೇಗೆ? ಇದೊಂದು ಒಳ್ಳೆಯ ಪ್ರಶ್ನೆ. ಹಲವಾರು ಘಟನೆಗಳು ಎಥಿಲಿನ್ ಉತ್ಪಾದನೆಗೆ ಮೂಲವಾಗುತ್ತವೆ. ಸಪೋಟಕಾಯಿಯನ್ನು ಅಕ್ಕಿ ಮೂಟೆಯಲ್ಲಿ ಮುಚ್ಚಿಡುವುದನ್ನು ನೆನಪಿಸಿಕೊಳ್ಳಿ. ಅಥವಾ ಬಾಳೆಹಣ್ಣನ್ನು ಹುಲ್ಲಿನಲ್ಲಿ ಕಟ್ಟಿ ಇಡುವುದೇಕೆ ಎಂದುಕೊಂಡಿದ್ದೀರಿ? ಪಪ್ಪಾಯಿಯನ್ನು ಪೇಪರ್ನಲ್ಲಿ ಸುತ್ತಿ ಇಡುವುದಕ್ಕೂ ಇದಕ್ಕೂ ಸಂಬಂಧವಿದೆ. ಇವೆಲ್ಲವೂ ಈ ಹಣ್ಣುಗಳ ಮೇಲೆ ಎಥಿಲಿನ್ನ ಪ್ರಭಾವ ಹೆಚ್ಚಾಗಲು ನೆರವಾಗುತ್ತವೆ. ಅಕ್ಕಿಯ ಮೂಟೆಯಲ್ಲಿ ಹೆಚ್ಚುವ ಉಷ್ಣತೆ ಎಥಿಲಿನ್ ಉತ್ಪಾದನೆಯನ್ನು ಆರಂಭಿಸುತ್ತದೆ. ಅದೇ ಪೇಪರನ್ನು ಸುತ್ತಿಡುವುದರಿಂದ ಉತ್ಪಾದನೆಯಾದ ಅತಿ ಅಲ್ಪ ಪ್ರಮಾಣದ ಎಥಿಲಿನ್ನು ಪಪ್ಪಾಯಿಯ ಬಳಿಯೇ ಉಳಿದುಕೊಂಡು ಅದನ್ನು ಮಾಗುವಂತೆ ಪ್ರಚೋದಿಸುತ್ತದೆ. ಹಾ, ಹಣ್ಣು ಮಾಗಿಸುವುದಕ್ಕೆ ಹಂಡೆಗಟ್ಟಲೆ ಎಥಿಲಿನೇನು ಬೇಕಾಗಿಲ್ಲ. ಸರಿಯಾಗಿ ಬಲಿತ ಕಾಯಿಗಳು ಹಣ್ಣಾಗುವುದಕ್ಕೆ ಚಿಟಿಕೆ ಎಥಿಲಿನ್ ಇದ್ದರೂ ಸಾಕು, ಅದೇ ಮಾಗುವಿಕೆಯನ್ನು ಆರಂಭಿಸಿಬಿಡುತ್ತದೆ. ಉದಾಹರಣೆಗೆ, ರೆಫ್ರಿಜರೇಟರ್ನಲ್ಲಿ ಇಟ್ಟಾಗಲೂ ಕಿವಿ ಹಣ್ಣುಗಳು ಒಸರುವ ಚಿಟಿಕೆ ಎಥಿಲಿನ್ನು ಉಳಿದ ಹಣ್ಣುಗಳು ಮಾಗುವಂತೆ ತೊಡಗಿಸಲು ಸಾಕು. ಎಥಿಲಿನ್ನು ಎಲ್ಲಾ ಬಗೆಯ ಹಣ್ಣುಗಳನ್ನೂ ಬಾಧಿಸುತ್ತದೆ, ಆದರೆ ಮಾವು, ಬಾಳೆ, ಪಪ್ಪಾಯ, ಟೊಮ್ಯಾಟೋನಂತಹ ಉಷ್ಣವಲಯದ ಹಣ್ಣುಗಳ ಮೇಲೆ ಅದರ ಪ್ರಭಾವ ತುಸು ಹೆಚ್ಚು. ಎಥಿಲಿನನ್ನು ನಾವು ಕಾಣಲಾರೆವು, ಮುಸಲು ಅರೆವು, ಏಕೆಂದರೆ ಅದಕ್ಕೆ ಬಣ್ಣವೂ ಇಲ್ಲ, ವಾಸನೆಯೂ ಇಲ್ಲ. ಆದರೆ ಅದರ ಪರಿಣಾಮಗಳು ಮಾತ್ರ ವರ್ಣಮಯ. ಹಚ್ಚ ಹಸುರಾದ ಮಾವಿನ ಕಾಯಿ ಚಿನ್ನದ ಬಣ್ಣ ತಳೆಯುವಂತೆ ಮಾಡುತ್ತದೆ. ಹುಳಿ ಕಹಿ ರುಚಿ ಕಾಯಿ ಸಿಹಿ ಸುರಿಸುವಂತೆ ಪ್ರಚೋದಿಸುತ್ತದೆ. ಮನಮೋಹಕ ಪರಿಮಳಗಳನ್ನು ಸೂಸುವಂತೆ ಮಾಡುತ್ತದೆ. ಹಸಿರು ಪತ್ರ ಹರಿತನ್ನು ಉಪಯುಕ್ತ ಜೀವಸತ್ವವನ್ನಾಗಿಸುತ್ತದೆ. ಒಂದು ವೇಳೆ ಎಥಿಲಿನ್ನ ಉತ್ಪಾದನೆಯೇ ಇಲ್ಲದಿದ್ದರೆ ಏನಾಗಬಹುದು? ಅದರ ಉತ್ಪಾದನೆಯನ್ನು ನಿಲ್ಲುವಂತೆ ಮಾಡಬಹುದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದರ ಉತ್ಪಾದನೆ ನಿಧಾನವಾಗುವಂತೆ ಪ್ರಯತ್ನಗಳನ್ನು ನಡೆಸಲಾಗಿದೆ. ಟೊಮ್ಯಾಟೋವಿನಲ್ಲಿ ಎಸಿಸಿ ಸಿಂಥೇಸ್ ಎನ್ನುವ ಕಿಣ್ವವಿದೆ. ಅದರ ಉತ್ಪಾದನೆಯನ್ನು ಕುಗ್ಗಿಸಿ ಟೊಮ್ಯಾಟೋ ಮಾಗುವುದನ್ನು ನಿಧಾನವಾಗಿಸಲು ಪ್ರಯತ್ನಿಸಲಾಗಿತ್ತು. ಹಾಗೆ ಮಾಡಿದ ಟೊಮ್ಯಾಟೋ ಕೆಂಪಾಗಲು ವಾರಗಳೇ ಬೇಕಾದವು. ಮಾವು ಮತ್ತು ಬಾಳೆಯ ಹಣ್ಣುಗಳು ಬೇಗ ಹಣ್ಣಾಗುವಂತೆ ಮಾಡಲು ಎಥಿಲಿನ್ ಅನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲ, ಎಥಿಲಿನ್ ಅನ್ನು ಹೀರುವ ವಸ್ತುಗಳೂ ಇವೆ. ಅವು ಹಣ್ಣುಗಳಿರುವೆಡೆ ಇರುವ ಎಥಿಲಿನ್ ಅನ್ನು ಹೀರಿ ಹಣ್ಣುಗಳನ್ನು ದೀರ್ಘಕಾಲ ಸಂಗ್ರಹಿಸಲು ನೆರವಾಗುತ್ತವೆ. ಇದಿಷ್ಟು ಎಥಿಲಿನ್ ಎನ್ನುವ ಪುಟ್ಟ ಅಣುವಿನ ಗುಣಗಾನ. ನೋಡಿ, ಪುಟ್ಟದಾದರೂ ಪರಿಣಾಮ ಎಷ್ಟೊಂದು. ನಾಳೆಯಿಂದಾದರೂ ಮಾವು ಇಲ್ಲವೇ ಸೇಬನ್ನು ಸವಿಯಲು ಹೊರಟಾಗ ಈ ಪುಟ್ಟ ಅಣುವಿನ ಕೆಲಸ ನೆನಪಿರಲಿ. ಕೃತಕವಾಗಿ ಹಣ್ಣುಗಳನ್ನು ಮಾಗಿಸುವುದು ಎಂದರೇನು? ಡಾಕ್ಟರ್ ವಿಠಲ್ ಭಿ ಕುಡ್ಚೀಕರ್ ಅವರೊಂದಿಗೆ ಒಂದು ಮಾತುಕತೆ. ಬೇಸಿಗೆಯ ಬೇಗೆಯ ಜೊತೆ ಬರುತ್ತದೆ ಹಣ್ಣುಗಳ ರಾಜ ಮಾವಿನ ಸವಿ. ಇಷ್ಟೊಂದು ಬಗೆಯ ಚಿನ್ನದ ಬಣ್ಣದ ಹಣ್ಣುಗಳನ್ನು ನೋಡುವುದೇ ಒಂದು ಹಬ್ಬ. ಆದರೆ ಮಾರುಕಟ್ಟೆಯಲ್ಲಿರುವ ಎಲ್ಲಾ ಹಣ್ಣುಗಳು ನೇರವಾಗಿ ತೋಟದಿಂದ ಬಂದವಲ್ಲ. ಬಹಳಷ್ಟನ್ನು ಮೊದಲೇ ಸಂಗ್ರಹಿಸಿ ದಾಸ್ತಾನಿಟ್ಟು ಕೃತಕವಾಗಿ ಮಾಗಿಸಿರುತ್ತಾರೆ. ಹಾಗಿದ್ದರೆ ಅವುಗಳನ್ನು ಹೇಗೆ ಮಾಗಿಸುತ್ತಾರೆ? ಹೀಗೆ ಮಾಡುವುದು ಒಳ್ಳೆಯದೇ, ಸುರಕ್ಷಿತವೇ? ಇದೋ ಬನ್ನಿ, ಮಾವಿನ ಸಿಹಿಯನ್ನು ಸವಿಯ ಮುನ್ನ ಕೃತಕವಾಗಿ ಮಾಗಿಸುವುದು ಎಂದರೇನು ಎಂದು ಡಾಕ್ಟರ್ ವಿಠಲ್ ಭಿ ಕುಡಿಚಿಕರ್ ಅವರ ಬಳಿ ತಿಳಿದುಕೊಳ್ಳೋಣ.
ನಮಸ್ಕಾರ ಡಾಕ್ಟರ್ ಕುಡಿಚಿಕರ್ ಅವರೇ. ಮಾವಿನ ಸೀಸನ್ ಬಂದಾಗಿದೆ. ಮಾವನ್ನ ಹಣ್ಣುಗಳ ರಾಜ ಅಂತಾನೆ ಕರಿತೀವಿ, ಯಾಕಂದ್ರೆ ಅದ್ರ ಬಣ್ಣ, ಸವಿ, ರುಚಿ ಇನ್ನಾವ ಹಣ್ಣಿಗೂ ಇಲ್ಲ. ಹಾಗಾದ್ರೆ ಹಣ್ಣುಗಳು ಮಾಗುವಾಗ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ?
ಇನ್ ನೇಚರ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫ್ರೂಟ್ಸ್.
ಎರಡು ವಿಧದ ಹಣ್ಣುಗಳಿವೆ.
ಒನ್ ಈಸ್ ಕ್ಲೈಮ್ಯಾಟಿಕ್,
ಗಿಡದಲ್ಲೇ ಮಾಗುವಂತದ್ದು. ಇದನ್ನ ಹಣ್ಣಾದ ಮೇಲಷ್ಟೇ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಎರಡನೇದು ಕೊಯ್ದ ಮೇಲೂ ಮಾಗುವಂತಹ ಹಣ್ಣುಗಳಿವೆ, ಇವನ್ನ ಕ್ಲೈಮ್ಯಾಕ್ಟಿಕ್ ಹಣ್ಣುಗಳು ಅಂತ ಹೇಳ್ತಾರೆ. ಮಾವು ಇಂತಹ ಒಂದು ಕ್ಲೈಮ್ಯಾಕ್ಟಿಕ್ ಹಣ್ಣು. ಕೊಯ್ಲು ಮಾಡಿದ ಮೇಲೆ ಅದು ಮಾಗ್ತಾನೆ ಹೋಗುತ್ತೆ. ಬಾಳೆಹಣ್ಣು, ಸಪೋಟ, ಪಪಾಯ ಮತ್ತೆ ಸೇಬು ಕೂಡ ಇದೇ ರೀತಿ ಹಣ್ಣುಗಳು. ಆದರೆ ಈ ದಾಳಿಂಬೆ, ನಿಂಬೆ, ಕಿತ್ತಳೆ, ಹೇರಳೆ, ಅನಾನಸ್ಸು ಹಾಗಲ್ಲ, ಅವು ಗಿಡದಲ್ಲೇ ಮಾಗುತ್ತೆ. ಹಾಗಾಗಿ ಅವನ್ನ ನಾನ್ ಕ್ಲೈಮ್ಯಾಕ್ಟಿಕ್ ಅಂತ ಹೇಳ್ತಾರೆ.
ಮಾಗುವಾಗ ಏನೇನು ಬದಲಾವಣೆಗಳಾಗುತ್ತವೆ?
ಮಾಗುವುದು ಅಂದ್ರೆ ಇನ್ನೇನಲ್ಲ, ಒಂದ್ ರೀತಿ ವಯಸ್ಸಾಗುವುದು ಅಂತ ಅರ್ಥ. ಮಾಗೋದು ಆರಂಭ ಆದಾಗ ಹಣ್ಣಿನ ಉಸಿರಾಟದ ದರ ಹೆಚ್ಚಾಗುತ್ತೆ, ಅದು ಹೆಚ್ಚೆಚ್ಚು ಉಸಿರಾಡೋದಕ್ಕೆ ಶುರು ಮಾಡುತ್ತೆ. ಅನಂತರ ಇಥಿಲಿನ್ ಅನ್ನುವ ಒಂದು ಪದಾರ್ಥದ ಉತ್ಪಾದನೆ ಆಗುತ್ತೆ. ಹಣ್ಣಿನೊಳಗೆ ಇರುವ ಜೀವಕೋಶಗಳಲ್ಲಿ ಉಸಿರಾಟ ಬಹಳ ವೇಗವಾಗಿ ಆಗ್ತಾ ಇದ್ದಾಗ ಈ ಇಥಿಲಿನ್ ಸಂಶ್ಲೇಷಣೆ ಅಂತ ನಾವು ಹೇಳ್ತೇವೆ, ಇದು ಆರಂಭ ಆಗುತ್ತೆ. ಇಥಿಲಿನ್ನ ಉತ್ಪಾದನೆಯಲ್ಲಿ ಎರಡು ವಸ್ತುಗಳು ಬಿಡುಗಡೆ ಆಗ್ತವೆ. ಜೀವಕೋಶದಲ್ಲಿ ಪ್ರೋಟೀನ್ಗಳು ಇರುತ್ತವಲ್ಲ, ಅವುಗಳಲ್ಲಿ ಇರುವ 20 ಅಮೈನೋ ಆಮ್ಲಗಳಲ್ಲಿ ಮಿಥಯೋನಿನ್ ಅಂತ ಒಂದಿದೆ. ಇದರಿಂದ ಇಥಿಲಿನ್ ಉತ್ಪಾದನೆ ಆಗುತ್ತೆ. ಇಥಿಲಿನ್ ಒಂದು ಅನಿಲ, ಅದಕ್ಕೆ ಬಣ್ಣವೂ ಇಲ್ಲ ವಾಸನೆಯೂ ಇಲ್ಲ. ವಿವಿಧ ಹಣ್ಣುಗಳಲ್ಲಿ ಅಂದರೆ ಬಾಳೆಯಲ್ಲಿ ಬೇರೆ, ಮಾವಿನಲ್ಲಿ ಬೇರೆ, ಈ ರೀತಿಯಲ್ಲಿ ಅದು ಬಿಡುಗಡೆ ಆಗುವ ಪ್ರಮಾಣ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಈ ಕ್ಲೈಮ್ಯಾಟಿಕ್ ಬಗ್ಗೆ ಹಣ್ಣುಗಳಲ್ಲಿ, ಕ್ಲೈಮ್ಯಾಟಿಕ್ ಅಲ್ಲದ ಹಣ್ಣುಗಳಿದೆಯಲ್ಲ, ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇಥಿಲಿನ್ ಉತ್ಪಾದನೆ ಆಗುತ್ತೆ. ಸುಮಾರು 4-5 ಪಟ್ಟು ಹೆಚ್ಚು ಈ ಹಣ್ಣುಗಳಲ್ಲಿ ಉತ್ಪಾದನೆ ಇರುತ್ತೆ. ಆಮೇಲೆ ಇದು ಕ್ರಮೇಣ ಹೆಚ್ಚುತ್ತಾ ಹೋಗುತ್ತೆ. ಹೀಗೆ ಹಣ್ಣು ಮಾಗೋದಕ್ಕೆ ಶುರು ಆಗುತ್ತೆ. ಹಣ್ಣಾಗುವಾಗ ನಡೆಯುವಂತಹ ಕ್ರಿಯೆಗಳಿದೆಯಲ್ಲ, ರಾಸಾಯನಿಕ ಕ್ರಿಯೆಗಳು, ಅದರಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬು ಸರಳ ವಸ್ತುಗಳಾಗಿ ಬದಲಾವಣೆ ಆಗ್ತವೆ. ಬಹಳಷ್ಟು ಶಕ್ತಿ ಮತ್ತು ಉಷ್ಣ ಕೂಡ ಬಿಡುಗಡೆ ಆಗುತ್ತೆ. ಈ ಉಷ್ಣ ಹೆಚ್ಚಾಗಿದ್ದರಿಂದ ಕ್ಲೈಮ್ಯಾಟಿಕ್ ಹಣ್ಣುಗಳಲ್ಲಿ ಮಾಗೋದು ಆರಂಭ ಆಗುತ್ತೆ.
ಮಾಗುವಾಗ ಉಳಿಯಾಗಿದ್ದ ಮಾವು ಸಿಹಿಯಾಗುತ್ತದಲ್ಲ, ಅದು ಹೇಗೆ?
ಹಣ್ಣು ಮಾಗೋದಕ್ಕೆ ಆರಂಭ ಆದಾಗ ಮೊದಮೊದಲು ಬರೀ ಪಿಷ್ಟನೇ ಹೆಚ್ಚಾಗಿರುತ್ತೆ. ಇದು ಕ್ರಮೇಣ ಶಿಥಿಲವಾಗಿ ಸರಳವಾದಂತಹ ಗ್ಲುಕೋಸು ಮತ್ತು ಫ್ರಕ್ಟೋಸು ಅನ್ನುವ ಸಕ್ಕರೆ ಆಗುತ್ತೆ. ಹಣ್ಣುಗಳು ಮಾಗುವಾಗ ಯಾವುದೇ ಹಣ್ಣಿರಲಿ, ಇದೇ ರೀತಿ ಇನ್ನೂ ಹಲವು ಬದಲಾವಣೆಗಳು ಆಗ್ತವೆ. ಮಾವಿನಲ್ಲಂತೂ ಬಹಳಷ್ಟು ಆಮ್ಲ ಗುಣ ಅಂದರೆ ಹುಳಿಯಾದ ಸಾವಯವ ಆಮ್ಲಗಳಿರುತ್ತವೆ. ಇವು ಕೂಡ ಸರಳ ರೂಪಕ್ಕೆ ಬದಲಾಗುತ್ತೆ. ಮಿಥಿಯೋನಿನ್ನಂತಹ ಅಮೈನೋ ಆಮ್ಲಗಳು ಸಕ್ಸಿನೇಟು, ಗ್ಲುಟಮೇಟು ಅಥವಾ ಆಸ್ಪಾರ್ಟೇಟ್ ಆಗುತ್ತೆ. ಸ್ವಾದದ ರಾಸಾಯನಿಕಗಳು ಕೂಡ ಸಾಕಷ್ಟು ಉತ್ಪಾದನೆ ಆಗ್ತವೆ. ಇವು ಫ್ಲೇವನಾಯ್ಡ್ ಮತ್ತು ಟರ್ಪನಾಯ್ಡ್ ಅನ್ನೋ ರೂಪದಲ್ಲಿ ಇರುತ್ತೆ. ಬಲಿತ ಮಾವಿನಲ್ಲಿ ಇರುವಂತಹ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಏನಿದೆ ಅದು ಕೂಡ ಹಳದಿ ಬಣ್ಣದ ಕೆರೋಟಿನಾಯ್ಡ್ ಆಗುತ್ತೆ. ಆಗ ಮಾವು ಹಸಿರಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ವಾಸನೆ ಬರುತ್ತೆ. ಕೆರೋಟಿನಾಯ್ಡ್ಗಳು ಮಾವಿನಲ್ಲಿ ಇರುವಂತಹ ಎ ಜೀವಸತ್ವದ ಆಕರ ಆಗ್ತವೆ.
ಸಾಮಾನ್ಯವಾಗಿ ಮಾವಿನ ಹಣ್ಣನ್ನ ಕೃತಕವಾಗಿ ಕೂಡ ಮಾಗಿಸ್ತಾರೆ. ಈ ಕೃತಕವಾಗಿ ಮಾಗಿಸೋದಕ್ಕೂ ನೈಜವಾಗಿ ಮಾಗೋದಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ?
ಚೆನ್ನಾಗಿ ಬಲ್ತಿರೋ ಮಾವನ್ನ ಕೊಯ್ಲು ಮಾಡಿದ್ಮೇಲೆ ಹುಲ್ಲಲ್ಲಿ ಗಟ್ಟಿಯಾಗಿ ಕಟ್ಟಿ ಇಟ್ಟರೆ ಅವು ತಮ್ಮಂತಾವೇ ಮಾಗುತ್ತವೆ. ತೋಟಗಳಲ್ಲಿ ಸಾಮಾನ್ಯವಾಗಿ ಹೀಗೆ ಹಣ್ಣನ್ನು ಮಾಗಿಸ್ತಾರೆ. ಹೀಗೆ ಮಾಗೋದಕ್ಕೆ ಸುಮಾರು 7-8 ದಿನ ಬೇಕು. ಹಣ್ಣು ಮಾಡೋದಕ್ಕೆ ಇದು ಬಹಳ ಸಹಜವಾದಂಥ ಮಾರ್ಗ. ಇದಲ್ಲದೆ ಹೊಗೆ ಹಾಕುವಂಥ ಇನ್ನೊಂದು ಉಪಾಯನೂ ಇದೆ. ಸಾಮಾನ್ಯವಾಗಿ ಈ ರೆಗ್ಯುಲೇಟೆಡ್ ಮಾರ್ಕೆಟ್ಗಳಲ್ಲಿ ಮಾವು, ಬಾಳೆಹಣ್ಣು ಇಂಥ ಹಣ್ಣುಗಳನ್ನು ಮಾಗಿಸೋದಕ್ಕೆ ಈ ಉಪಾಯನ ಉಪಯೋಗಿಸ್ತಾರೆ. ಮಾವು ಮತ್ತು ಬಾಳೆಯನ್ನು ಗುಡ್ಡೆ ಹಾಕಿಬಿಟ್ಟು ರಾತ್ರಿ ಇಡೀ ಹೊಗೆ ತುಂಬಿಡ್ತಾರೆ. ಹೀಗೆ ಸುಮಾರು 6-12 ಗಂಟೆ ಹೊಗೆ ಹಾಕ್ತಾರೆ. ಇದು ಉದ್ದೇಶ ಇಷ್ಟೇ, ಮಾಗೋದನ್ನು ಆರಂಭಿಸೋದು. ಆಮೇಲೆ ಹಣ್ಣಿನ ಬಣ್ಣ ಇದೆಯಲ್ಲ ಅದನ್ನು ಹಸಿರಿಂದ ಹಳದಿ ಮಾಡಿಸೋದು. ಈ ಹೊಗೆ ಹಾಕೋದ್ರಿಂದ ಒಳಗೆ ಇಥಿಲಿನ್ ಉತ್ಪಾದನೆ ಶುರುವಾಗುತ್ತೆ. ಆದರೆ ಒಂದು, ಈ ಕಾಯಿಗಳು ಪೂರ್ತಿ ಹಣ್ಣಾಗೋದಿಲ್ಲ. ಒಳಗಿನ ತಿರುಳಿನ ಗುಣಮಟ್ಟ ಇದೆಯಲ್ಲ ಅದು ನಾವು ತಿನ್ನೋ ರೀತಿಯಲ್ಲಿ ಇರೋದಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ಸಿಪ್ಪೆ ಬಣ್ಣವನ್ನು ಬದಲಾಯಿಸುತ್ತೆ ಅಷ್ಟೇ. ಇವೆರಡೂ ಕೂಡ ರೂಢಿಯಿಂದ ಬಂದಂಥ ಪದ್ಧತಿಗಳು. ಇದಲ್ಲದೆ ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸುವ ಮತ್ತೊಂದು ವಿಧಾನವೂ ಇದೆ. ಮಾರ್ಕೆಟ್ನಲ್ಲಿ ಮಸಾಲ ಅನ್ನೋ ಹೆಸರಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಸಿಗುತ್ತೆ. ಶುದ್ಧ ಕ್ಯಾಲ್ಸಿಯಂ ಕಾರ್ಬೈಡ್ ಅಂದರೆ ನೋಡೋದಕ್ಕೆ ಒಂಥರ ಬಿಳಿ ಪುಡಿ, ಆದರೆ ಇದರಲ್ಲಿ ಏನಾದರೂ ಕಶ್ಮಲಗಳು ಇದ್ದರೆ ನೋಡೋದಕ್ಕೆ ತುಸು ಬೂದು ಬಣ್ಣ ಕಾಣುತ್ತೆ. ಇದು ಅಸೆಟಿಲಿನ್ ಬಿಡುಗಡೆ ಮಾಡುತ್ತೆ. ಈ ಅಸೆಟಿಲಿನ್ ಇದೆಯಲ್ಲ ಅದು ಸಸ್ಯಗಳ ಹಾರ್ಮೋನ್ ಅಲ್ಲ. ಅಸೆಟಿಲಿನ್ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೈಡ್ನಲ್ಲಿ ಒಂದು ಸ್ವಲ್ಪ ಆರ್ಸೆನಿಕ್, ಫಾಸ್ಫರಸ್ ಹೈಡ್ರೈಡ್ನಂತಹ ಕಶ್ಮಲಗಳು ಕೂಡ ಇರುತ್ತವೆ. ಇವೆರಡೂ ಕೂಡ ವಿಷವಸ್ತುಗಳು, ಕ್ಯಾನ್ಸರ್ ಉಂಟು ಮಾಡುವಂತಹ ವಸ್ತುಗಳು. ಹೀಗಾಗಿ ಹಣ್ಣು ಮಾಗಿಸೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡನ್ನು ಬಳಸಬಾರದು ಅಂತ ಹೇಳ್ತಾರೆ. ಹಣ್ಣು ಮಾಗಿಸೋದಕ್ಕೆ ಈ ಕ್ಯಾಲ್ಸಿಯಂ ಕಾರ್ಬೈಡನ್ನು ಮಾವಿನ ಜೊತೆಯಲ್ಲಿ ಇಟ್ಬಿಟ್ಟಿರ್ತಾರೆ ಹಣ್ಣಿನ ಗುಡ್ಡೆ ಬಿಸಿ ಏರಿದಾಗ. ಹಾಗೆ ಅಲ್ಲಿರೋ ತೇವಾಂಶದಿಂದಾಗಿ ಈ ಕ್ಯಾಲ್ಸಿಯಂ ಕಾರ್ಬೈಡು ನೀರಿನ ಜೊತೆಗೆ ಪ್ರತಿಕ್ರಿಯಿಸೋದ್ರಿಂದ ಅಸೆಟಿಲಿನ್ ಉತ್ಪಾದನೆಯಾಗುತ್ತೆ. ಜೊತೆಗೆ ಸ್ವಲ್ಪ ಸುಣ್ಣ ಕೂಡ ಬಿಡುಗಡೆಯಾಗುತ್ತೆ. ಇವೆರಡೂ ಹಣ್ಣಿನ ಜೊತೆಗೆ ಸೇರಿಕೊಂಡಿರ್ತವೆ. ಕ್ಯಾಲ್ಸಿಯಂ ಕಾರ್ಬೈಡ್ನಲ್ಲಿರುವಂಥ ಕಶ್ಮಲಗಳು ಅಂತ ಹೇಳಿದ್ವಲ್ಲ, ಅವು ಹಾನಿಕರ ವಸ್ತುಗಳು. ಇವು ಕ್ಯಾನ್ಸರು, ಚರ್ಮದ ಅಲರ್ಜಿ, ರೋಗ ನಿರೋಧಕತೆಯಲ್ಲಿ ತೊಂದರೆಗಳು, ಮರವು ಕೂಡ ತರಬಹುದು. ಮಿದುಳಿನ ಕೋಶಗಳಿಗೆ ಆಕ್ಸಿಜನ್ ಸರಬರಾಜನ್ನು ಇವು ತಡೆಯೋದ್ರಿಂದ ನರಮಂಡಲಕ್ಕೂ ತೊಂದರೆ. ಹೀಗಾಗಿ ಹಣ್ಣುಗಳನ್ನು ಮಾಗಿಸೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಉಪಯೋಗಿಸಬಾರದು ಅಂತಂದ್ಬಿಟ್ಟು ನಮ್ಮ ಸರ್ಕಾರ ಅದನ್ನು ನಿಷೇಧಿಸಿದೆ.
ಹಾಗಾದರೆ ಹಣ್ಣನ್ನು ಮಾಗಿಸೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ರಾಸಾಯನಿಕವನ್ನ ಉಪಯೋಗಿಸಬಾರ್ದು. ಈ ರೀತಿ ಮಾಗಿಸಿದ ಹಣ್ಣುಗಳನ್ನ ಸಾಮಾನ್ಯ ಜನರು ಗುರುತಿಸುವುದಾದ್ರೂ ಹೇಗೆ?
ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿ ಹಣ್ಣು ಮಾಡಿದ್ರೆ ಮಾವು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಮೇಲ್ನೋಟಕ್ಕೆ ಅದನ್ನ ಗುರುತಿಸೋದು ಕೂಡ ಬಹಳ ಕಷ್ಟ. ಆದರೂ ಕಾರ್ಬೈಡ್ ಉಪಯೋಗಿಸಿ ಹಣ್ಣು ಮಾಡಿದಂತ ಮಾವಿನ ಬಣ್ಣ ಇದೆಯಲ್ಲ, ಅದು ಒಂದೇ ತರ ಇರಲ್ಲ. ಒಂದೊಂದು ಕಡೆ ಹಸಿರಿರುತ್ತೆ, ಒಂದೊಂದು ಕಡೆ ಹಳದಿ ಇರುತ್ತೆ. ಜೊತೆಗೆ ಹಣ್ಣನ್ನು ಕತ್ತರಿಸಿದಾಗ ಒಳಗಿರೋ ತಿರುಳಿನ ಬಣ್ಣ ಕೂಡ ಅಲ್ಲಲ್ಲಿ ಹಳದಿಯಾಗಿ ಕೆಲವು ಕಡೆ ಬೆಳ್ಳಿಗೆ ಇರುತ್ತೆ. ತಿರುಳು ಕೂಡ ಅಷ್ಟೇ, ಎಲ್ಲ ಸಿಹಿಯಾಗಿರೋದಿಲ್ಲ, ಒಂದೊಂದು ಕಡೆಯಲ್ಲಿ ಹುಳಿ ಇರುತ್ತೆ, ಇನ್ನೊಂದು ಕಡೆಯಲ್ಲಿ ಕಹಿ ಇರುತ್ತೆ.
ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಇಂತಹ ಹಣ್ಣಿನಿಂದ ಬೇರ್ಪಡಿಸುವ ವಿಧಾನಗಳು ಯಾವುದಾದ್ರೂ ಇದೆಯಾ?
ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಅಥವಾ ಅಸಿಟಿಲಿನ್ ಇರೋದಿಲ್ಲ, ಯಾಕಂದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಸಿಟಿಲಿನ್ ಆಗಿ ಪರಿವರ್ತನೆ ಆಗೋಗಿರುತ್ತೆ, ಸುಣ್ಣನೂ ಆಗೋಗಿರುತ್ತೆ. ಅಲ್ಲಿ ಏನಿದ್ರೂ ಕ್ಯಾಲ್ಸಿಯಂ ಕಾರ್ಬೈಡ್ ನಲ್ಲಿರುವಂತಹ ಕಶ್ಮಲಗಳಷ್ಟೇ ಉಳ್ಕೊಂಡಿರುತ್ತೆ, ಇವನ್ನ ತೆಗೆಯೋದು ಕಷ್ಟ. ಹೀಗಾಗಿ ಹಣ್ಣು ಮಾಡೋದಕ್ಕೆ ಬೇರೆ ವಿಧಾನಗಳನ್ನ ಉಪಯೋಗಿಸ್ಬೋದು. ಇಥಿಲೀನ್ ಅನ್ನ ಬಳಸೋದು ಒಂದು ವಿಧಾನ. ಬೃಹತ್ ಪ್ರಮಾಣದಲ್ಲಿ ಹಣ್ಣು ಮಾಡಬೇಕಾದಾಗ ಇಥಿಲೀನ್ ಅನಿಲವನ್ನು ತಯಾರಿಸುವ ಯಂತ್ರಗಳನ್ನ ಬಳಸ್ತಾರೆ. ಮುಚ್ಚಿರೋ ಕೋಣೆಯಲ್ಲಿ ಉಷ್ಣತೆಯನ್ನ ನಿಯಂತ್ರಿಸಿಬಿಟ್ಟು ಇಥಿಲೀನ್ ಅನಿಲವನ್ನ ತುಂಬುತ್ತಾರೆ. ಈ ರೀತಿ ಮಾಡಿ ಒಂದ್ ದಿನ ಬಿಟ್ಟರೆ ಹಣ್ಣು ಆಗೋದು ಆರಂಭ ಆಗುತ್ತೆ. ಇನ್ನೂ ಒಂದು ವಿಧಾನ ಇದೆ, ಇದರಲ್ಲಿ ಇಥಿಲೀನ್ ದ್ರಾವಣವನ್ನು ಬಳಸ್ತಾರೆ. ಇಥೆಫಾನ್ ಅನ್ನೋ ಒಂದು ರಾಸಾಯನಿಕ ಜೊತೆಗೆ ಇನ್ನೂ ಕೆಲವು ರಾಸಾಯನಿಕಗಳನ್ನು ಸೇರಿಸಿ ಇಥಿಲೀನ್ ಅನ್ನು ತಯಾರಿಸ್ತಾರೆ. ಇದನ್ನ ಒಂದು ಅಗಲಬಾಯಿ ಪಾತ್ರೆಯಲ್ಲಿಟ್ಟು ಅದರಲ್ಲಿ ಒಂದು 15-20 ನಿಮಿಷ ಹಣ್ಣನ್ನು ಅದ್ದಿ ಆಮೇಲೆ ಹೊರಗೆ ತೆಗೆದಿಟ್ರೆ ಅವು ತಮ್ಮಂತಾವೇ ಹಣ್ಣಾಗೋದಕ್ಕೆ ಶುರು ಆಗುತ್ತೆ.
ಹಣ್ಣಿನ ಹೊರಭಾಗವನ್ನ ನೀರಿನಿಂದ ತೊಳೆದ್ರೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ತೊಳೆಯಬಹುದಲ್ವೇ?
ಇಲ್ಲ, ಅದು ಸಾಧ್ಯ ಅಲ್ಲ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಕ್ಯಾಲ್ಸಿಯಂ ಕಾರ್ಬೈಡ್ ಆಗ್ಲಿ ಅಸಿಟಿಲೀನ್ ಆಗ್ಲಿ ಅಲ್ಲಿ ಇರೋದಿಲ್ಲ, ಕೇವಲ ಕಶ್ಮಲಗಳಷ್ಟೇ ಇರುತ್ತೆ. ಇವು ಒಳಗೇನೆ ಹಣ್ಣಿನೊಳಗೆ ಕೂಡ್ಕೊಂಡಿರೋದ್ರಿಂದ ಇವನ್ನ ತೊಳೆದು ಬಿಟ್ಟು ಕಳೆಯೋದು ಅನ್ನೋದು ಸಾಧ್ಯ ಇಲ್ಲ.
ಧನ್ಯವಾದಗಳು ಡಾಕ್ಟರ್ ಕುಡ್ಚಿಕ್.
ಕೇಳುಗರೆ, ಇದು ಈ ಪಕ್ಷದ ಊಟ ಪಾಠ. ನಿಮಗೆ ರುಚಿಸಿತೇ? ರಚನೆ ನಮ್ರತಾವಿ, ಡಾಕ್ಟರ್ ಜೆ ಆರ್ ಮಂಜುನಾಥ್ ಮತ್ತು ಕೊಳ್ಳೆಗಾಲ ಶರ್ಮಾ. ಕನ್ನಡ ರೂಪಾಂತರ ಅಮೃತೇಶ್ವರಿ, ಮಾದಲಾಂಬಿಕಾ ಮತ್ತು ಕೊಳ್ಳೆಗಾಲ ಶರ್ಮಾ. ಪ್ರಸ್ತುತಿ ನವ್ಯ ಎನ್, ಅಮೃತೇಶ್ವರಿ, ಮಾದಲಾಂಬಿಕಾ, ಶರತ್ ಬಿಜೂರ್ ಹಾಗೂ ಕೊಳ್ಳೆಗಾಲ ಶರ್ಮಾ. ಸಂಗೀತ ಯೂಟ್ಯೂಬ್ ಮತ್ತು ಪ್ರಿಯಾ ವಿಡಿಯೋಸ್ ಮತ್ತು ಸರಿಗಮಪಾದ ಕೃಪೆ. ಊಟ ಪಾಠದ ನಿರ್ಮಾಣ ಹಾಗೂ ವಿತರಣೆ ಸಿಎಸ್ಐಆರ್ ಸಿಎಫ್ಟಿಆರ್ಐ. ಈ ಉಚಿತ ಪತ್ರಿಕೆಯನ್ನು ನೀವು ಕೂಡ ಉಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಊಟ ಪಾಠದ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ವಾಟ್ಸ್ಆಪ್ ಮೂಲಕ 0821251910 ನಂಬರನ್ನು ಸಂಪರ್ಕಿಸಿ ಇಲ್ಲವೇ ಕರೆ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿಸಲು ಊಟ ಪಾಠ ಪ್ರಯತ್ನಿಸುವುದು. ಮುಂದಿನ ಪಕ್ಷ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.